ஹரி ஓம் ஸ்ரீ குருப்யோ நம. அப்ரமம் பங்கரைதம் அஜடம் விமலம் சதா ஆனந்த தீர்த்தமத்லம் பசேதாபத்ரயாபஹம் மித்யா சித்தாந்த துத்வாந்த வித்வம்ஷ விசக்ஷணஹ ஜெயதீர்த்தாக்ய தனிர்பாசதாம் நோ ஹிருதம்பரே அத்தி கல்பித கல்போயம் பிரத்யத்தி கதகேசரி வியாச தீர்த்த குருட்பூயாத் அஸ்மதிஷ்டாத் சித்தயே தபோ வித்ய விரக்தியாதி சத்குணோகா கரானஹம் வாதிராத குருன் வந்தே ஹயக்ரீவதாஸ்ரயான் பூஜ்யாய ராகவேந்திராய சித்ததர்மரதாய ச பததாம் கல்பவருக்ஷாய நமதாம் காமதேனவே துர்வாதி த்வாந்தரவயே வைஷ்ணவேந்தீவரேந்தவே ஸ்ரீ ராகவேந்திர குருவே நமோத்யந்த தயாளவே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ ப்ரணஷ்யந்தி சித்தேஞ்ச மனோரதாஹ. ஹரி ஓம் ஸ்ரீ குருப்யோ நம. நாவு ஹரிகதாமிருத சாரதல்லி 19 சந்தி கர்ம விமோசன சந்தியன்னு மாத்தா இத்தீவி நாந்தி பத்தி ஒரு பிக்ஷு மாடோண. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇದು ಕರ್ಮ ವಿಮೋಚನ ಸಂಧಿ ಇಲ್ಲ ಸ್ತೋತ್ರ ಪ್ರಕರಣ ಸಂಧಿ, ಸ್ತೋತ್ರ ಸಂಧಿ ಅಂತಲೂ ಕೆಲವು ಪುಸ್ತಕಗಳಲ್ಲಿ ಹಾಕಿದ್ದಾರೆ. ಸೊ ಏನು ಎರಡು ಹೆಸರುಗಳು ಒಂದೇ ಮೆಸೇಜ್ ಕೊಡುವಂತಹದ್ದು. ಕರ್ಮಗಳು ಮಾಡುವಾಗ ಈ ಕರ್ಮಗಳಿಂದ ನಮಗೆ ವಿಮೋಚನ ಬರಬೇಕಂದ್ರೆ, ಈ ಸಂಸಾರದಿಂದ ವಿಮುಕ್ತಿ ಬರಬೇಕಂದ್ರೆ, ಮೋಕ್ಷಕ್ಕೆ ಹೋಗಬೇಕಂದ್ರೆ ಏನು ಅನುಸಂಧಾನ ಇರಬೇಕು ಅಂತ ಹೇಳಿದ್ರೆ, ಪರಮಾತ್ಮನೇ ಸರ್ವಕರ್ತ ಸ್ವಾತಂತ್ರ್ಯ ಅನ್ನುವ ಅನುಸಂಧಾನ. ಈ ಅನುಸಂಧಾನದಿಂದ ಪರಮಾತ್ಮನ ನಿತ್ಯ ಸ್ತೋತ್ರವನ್ನು ಮನಸ್ಸಿನಲ್ಲಿ ಯಾವಾಗಲೂ ಪರಮಾತ್ಮ, ಯಾವುದೇ ನಾವು ಲೌಕಿಕ ಕಾರ್ಯಗಳನ್ನು ಮಾಡುವಾಗ ಕೂಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇರಬೇಕು. ಯಾವಾಗಲೂ ಪರಮಾತ್ಮನ ಚಿಂತೆ ಮನಸ್ಸಿನಲ್ಲಿ ಇರಬೇಕು, ಬ್ಯಾಕ್ಗ್ರೌಂಡ್ನಲ್ಲಿ ಪರಮಾತ್ಮನ ಚಿಂತೆ ಮಾಡ್ತಾ ಇರಬೇಕು. ಅದು ಬಹಳ ಅವಶ್ಯಕ, ಯಾಕಂದ್ರೆ ಅವನೇ ಎಲ್ಲ ಕಡೆ ಎಲ್ಲದರ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ಅನ್ನುವ ಭಾವನೆ ಇರಬೇಕು. ಅದಕ್ಕೆ ಆ ಸ್ತೋತ್ರ ರೂಪ ಅನ್ನೋದು ಯಾವಾಗಲೇ ಬೆಳಿಗ್ಗೆ ಕೂತ್ಕೊಂಡು 5 ನಿಮಿಷ ಸ್ತೋತ್ರ ಹೇಳುವುದು ಹಾಗೆ ಅಷ್ಟೇ ಅಲ್ಲ, ನಾವು ಜೀವನದಲ್ಲಿ ನಿತ್ಯವೂ ಕೂಡ ಪರಮಾತ್ಮನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇದ್ರೆ ಅದೇ ಒಂದು ಸ್ತೋತ್ರ. ಈ ಆ ಸ್ತೋತ್ರ ಮಾಡುವ ಪ್ರಕರಣವನ್ನು, ವಿಧಾನವನ್ನು ತಿಳಿಸುವಂತಹದ್ದು ಆ ಪರಮಾತ್ಮನ ನಿತ್ಯ ಸ್ತೋತ್ರ ಮೂಲಕವಾಗಿ ಕರ್ಮಗಳಿಂದ ನಮಗೆ ವಿಮುಕ್ತಿ ಬರುವ ವಿಧಾನವನ್ನು ಹೇಳುವಂತಹದ್ದಾದ ಕಾರಣದಿಂದ ಇದಕ್ಕೆ ಸ್ತೋತ್ರ ಪ್ರಕರಣ ಇಲ್ಲ ಕರ್ಮ ವಿಮೋಚನ ಸಂಧಿ ಅಂತ ಕರೀತಾರೆ. ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಹತ್ತೊಂಬತ್ತನೇ ಪದ್ಯವನ್ನು ನೋಡ್ತಾ ಇದ್ದೀವಿ. ವಾರಿಚರವೆನಿಸುವವು ದರ್ದುರ ತಾರಕಗಳೆಂದರಿದು ಭೇಕವನೇರಿ ಜಲಧಿಯ ದಾಟುವೆನು ಎಂಬುವನ ತೆರನಂತೆ ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಳರಿಯದೆ ಸೌರ ಶೈವ ಮತಾನುಗರನ್ನು ಅನುಸರಿಸಿ ಕೆಡುತಿಹರು ಅಂಥೇಳಿ. ಅಂದ್ರೆ ಇಲ್ಲಿ ನಮಗೆ ನೋಟಕ್ಕೆ ಆ ಮತ ಅವಲಂಬಿಗಳನ್ನು ನಿಂದೆ ಮಾಡಿದಂತೆ. ಅಂದ್ರೆ ಏನು ಸೌರ ಮತ ಅಂದ್ರೆ, ಸೌರ ಮತ ಅಂದ್ರೆ ಸೂರ್ಯನೇ ಸರ್ವೋತ್ತಮ ಅನ್ನುವ ಮತ, ಇಲ್ಲ ಶೈವ ಮತ ಶಿವ ಅವನೇ ಸರ್ವೋತ್ತಮ ಅನ್ನುವ ಭಾವನೆ ಇರುವಂತಹ ಮತ, ಅದೇ ವಿಧವಾಗಿ ಗಣೇಶ ಇಲ್ಲ ಅನ್ಯದೇ ಅಂದ್ರೆ ಪರಮಾತ್ಮನ ಭಕ್ತರಾದಂತಹ ಇವರೆಲ್ಲರೂ ಕೂಡ ಪರಮಾತ್ಮನ ಭಕ್ತರೇ ಆಗಿದ್ದಾರೆ. ಸೂರ್ಯ ಆಗಲಿ, ಚಂದ್ರ ಆಗಲಿ, ಶಿವ ರುದ್ರದೇವರು ಆಗಲಿ, ಇಲ್ಲ ಗಣೇಶ ಆಗಲಿ, ಇವರೆಲ್ಲ ಕೂಡ ಮಹಾವಿಷ್ಣು ಭಕ್ತರು. ಅವರೇ ವಿಷ್ಣುವನ್ನು ಆಶ್ರಯಿಸಿ ಮೋಕ್ಷಕ್ಕೆ ಮೋಕ್ಷ ಮಾರ್ಗದಲ್ಲಿ ಇರುವಂತಹವರು. ಅವರನ್ನು ನಾವು ಸರ್ವೋತ್ತಮನಂತ ಹೇಳಿದ್ರೆ ಅವರಿಗೆ ಇಷ್ಟ ಇಲ್ಲ. ಅಂತಹ ಪರಮಾತ್ಮನನ್ನೇ ಸರ್ವೋತ್ತಮ, ವಿಷ್ಣುವನ್ನು ಸರ್ವೋತ್ತಮ ಅಂತ ಭಾವಿಸುವಂತಹ ದೇವತೆಗಳನ್ನು ಸರ್ವೋತ್ತಮರು ಅಂತ ಉಪಾಸನೆ ಮಾಡುವಂತಹ ಮತಗಳನ್ನು, ಆ ಮತಗಳನ್ನು ನಿಂದನೆ ಮಾಡುವಂದ್ರೆ ಅಂತಹ ಭಾವನೆ, ತಪ್ಪು ಭಾವನೆ ಇರಕೂಡುದು. ಅದರ ಮೂಲಕವಾಗಿ ಅವರಿಗೆ ಕೂಡ ಇಷ್ಟವಾಗೋದಿಲ್ಲ ಅನ್ನುವ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಆ ಮತಗಳನ್ನು ಅವಲಂಬಿಸಕೂಡದು ಅನ್ನುವುದಕ್ಕೆ ಒಂದು ಒಳ್ಳೆ ಉದಾಹರಣೆಯಿಂದ ಹೇಳ್ತಾ ಇದ್ದಾರೆ. ವಾರಿ ಚರವೆನಿಸುವ, ವಾರಿ ಅಂದ್ರೆ ನೀರು, ಚರ ಅಂದ್ರೆ ನೀರಿನಲ್ಲಿ ಜಲಚರ ಜಲಪ್ರಾಣಿಗಳು. ವಾರಿ ಚರವೆನಿಸುವವು ನೀರಿನಲ್ಲಿ ಇರುವ ಪ್ರಾಣಿಗಳು ಅಂತ ಕರೆಯಲ್ಪಡುತ್ತೆ. ಯಾವುದು? ದರ್ದುರ. ದರ್ದುರ ಅಂದ್ರೆ ಭೇಕ, ಕಪ್ಪೆ. ಕಪ್ಪೆಗೆ ದರ್ದುರ, ಭೇಕ ಅಂದರು, ದರ್ದುರ ಅಂದರು, ಕಪ್ಪೆ ಅಂದರು, ಇವೆಲ್ಲ ಫ್ರಾಗ್ಸ್. ಸೊ ಇವಕ್ಕೆ ಕಪ್ಪೆಗಳು ಅಂತ ಕರೆ. ಏನು ಕಪ್ಪೆಗಳು, ಯಾವುದನ್ನು ಕಪ್ಪೆಗಳ ಜೊತೆಯಲ್ಲಿ ಹೋರಿಸ್ತಾನೆ ನೋಡೋಣ. ನೀರು, ಈ ನೀರು ಅಂತ ಹೇಳಿದ್ರೆ ನಮ್ಮ ಸಂಸಾರದಲ್ಲಿ ಸಂಸಾರ ಅನ್ನುವುದೇ ಒಂದು ಸಮುದ್ರ, ಸಂಸಾರ ಸಾಗರ. ಈ ಸಂಸಾರವೆನ್ನುವ ಸಾಗರವನ್ನು ನಾವು ದಾಟಬೇಕು. ಅದರಲ್ಲಿ ದರ್ದುರಗಳನ್ನು ಅಂದ್ರೆ ಕಪ್ಪೆಗಳನ್ನು, ತಾರಕಗಳು ಅಂದ್ರೆ ನಮ್ಮನ್ನು ದಾಟಿಸುವಂತಹ ಪದಾರ್ಥಗಳು, ದಾಟಿಸುವುದಕ್ಕೆ ಉಪಯೋಗವಾಗುವಂತಹ ಕರಣಗಳು ಅಂದ್ರೆ, ದೀಸ್ ಆರ್ ದ ಟೂಲ್ಸ್ ಫಾರ್ ಅಸ್ ಫಾರ್ ಕ್ರಾಸಿಂಗ್ ದ ಓಷನ್ ಆಫ್ ಸಂಸಾರ ಅನ್ನುವ ಭಾವನೆ ಇದ್ದರೆ, ಈ ವಿಧವಾಗಿ ಭಾವನೆ ಇದ್ದರೆ ದರ್ದುರ ತಾರಕಗಳೆಂದು ಅರಿದು ಕಪ್ಪೆಗಳೇ ನಮ್ಮನ್ನು ಸಮುದ್ರವನ್ನು ದಾಟಿಸುವಂತಹದ್ದು ಅಂದ್ರೆ ಈ ಸಂಸಾರವೆನ್ನುವ ಸಮುದ್ರವನ್ನು ದಾಟಿಸುವಂತಹ ಕಪ್ಪೆಗಳನ್ನು ಹಿಡ್ಕೊಂಡು ದಾಟಿದಂತೆ ಆಗತ್ತೆ. ಏನು ಮಾಡಿದರೆ ಅಂತ ಹೇಳಿದ್ರೆ, ಭೇಕವ ನೇರಿ ಜಲಧಿಯ ದಾಟುವೆನು ಎಂಬುವನ ತೆರೆನಂತೆ. ಭೇಕವ ಅಂದ್ರೆ ಇದು ದರ್ದುರ, ಭೇಕ ಕಪ್ಪೆ. ಕಪ್ಪೆಯನ್ನು ಏರಿ ಜಲಧಿಯನ್ನು ಸಮುದ್ರವನ್ನು ದಾಟುವೆನು ಎಂಬುವನ ತೆರೆನ, ಯಾರಾದ್ರೆ ನಾನು ದಾಟ್ತಾ ಇದ್ದೀನಿ ಅಂತ ಎಂಬುವನ ತೆರೆನಂತೆ. ಆ ವಿಧವಾಗಿ ಮಾತಾಡುವ ಅವನಂತೆ ತಾರತಮ್ಯ ಜ್ಞಾನ ಶೂನ್ಯರು, ತಾರತಮ್ಯದ ಜ್ಞಾನವನ್ನು ಬಿಟ್ಟವರು. ಯಾಕೆ ತಾರತಮ್ಯ ಜ್ಞಾನ ಅಂತ ಹೇಳಿದ್ರೆ, ಪರಮಾತ್ಮನು ಸರ್ವಾಂತರ್ಯಾಮಿ, ಅವನು ಸೂರ್ಯನ ಒಳಗೆ ನಿಂತು ಸೂರ್ಯನಿಗೆ ಬೆಳಕು ಕೊಡುವ ಶಕ್ತಿಯನ್ನು ಪ್ರದಾನ ಮಾಡಿದ್ದಾನೆ. ಈ ತಾರತಮ್ಯದ ಜ್ಞಾನ ಇರಬೇಕು. ಆ ಸೂರ್ಯನಿಗೆ ಕೂಡ ಮನಸ್ಸನ್ನುವುದಿದೆ. ಆ ಸೂರ್ಯನಲ್ಲಿರುವ ಮನಸ್ಸಿಗೆ ನಿಯಾಮಕನಾಗಿ ರುದ್ರದೇವರಿದ್ದಾರೆ. ಆ ರುದ್ರದೇವರು ಮನೋ ನಿಯಾಮಕರು, ಅಹಂಕಾರ ತತ್ವದ ನಿಯಾಮಕರು. ಸೊ ಸೂರ್ಯನಿಗಿಂತ ರುದ್ರದೇವರು ಜಾಸ್ತಿ ಅನ್ನುವ ತಿಳುವಳಿಕೆ ಇರಬೇಕು. ಆ ರುದ್ರದೇವರನ್ನು ಕೂಡ ನಿಯಮನ ಮಾಡುವಂತಹ ರುದ್ರಾಂತರ್ಯಾಮಿಯಾದ, ರುದ್ರಾಂತರ್ಗತನಾದಂತಹ, ರುದ್ರನ ಒಳಗೆ ನೀಡುವಂತಹ ರುದ್ರಾಂತರ್ಗತನಾದವರು ಮುಖ್ಯ ಪ್ರಾಣದೇವರು. ರುದ್ರದೇವರಿಗೆ ಕೂಡ ಪ್ರಾಣ ಶಕ್ತಿ ಬೇಕಾಗಿದೆ. ಅದಕ್ಕೆ ರುದ್ರರ ಅಂತರ್ಗತನಾಗಿರುವಂತಹ ಅವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೆ ಆ ಪ್ರಾಣವನ್ನು ನಿಲ್ಲಿಸುವ ಶಕ್ತಿ ಕೊಟ್ಟವನು ಪರಮಾತ್ಮ. ಪ್ರಾಣಸ್ಯ ಪ್ರಾಣ ಅಂತೇಳಿ ಅಂತಹ ಸರ್ವೋತ್ತಮನಾದವನು ಪರಮಾತ್ಮ. ಈ ತಾರತಮ್ಯ ಜ್ಞಾನ ನಮಗೆ ಇರಬೇಕು. ಈ ತಾರತಮ್ಯ ಜ್ಞಾನ ಇದ್ದಾಗ ಆಟೋಮ್ಯಾಟಿಕ್ ಆಗಿ ನಾವು ಶೌರ ಅಂದ್ರೆ ಸೂರ್ಯನು ಸರ್ವೋತ್ತಮ ಅಂತ ಭಾವನೆ ಮಾಡುವುದಿಲ್ಲ, ಶೈವ ಅಂದ್ರೆ ಶಿವನೇ ಸರ್ವೋತ್ತಮ ಅಂತ ಭಾವನೆ ಮಾಡುವುದಿಲ್ಲ. ಆದ್ರೆ ಅವರ ಮೇಲೆ ಭಕ್ತಿ ತೋರಿಸ್ತೀವಿ. ಹಾಗೆ ಆಯಾ ತಾರತಮ್ಯಕ್ಕೆ ತಕ್ಕಂತೆ ಅಂದ್ರೆ ಪರಿವಾರತೆಯ ಗ್ರಾಹ್ಯಾಹ ಅಂಥೇಳಿ ನಮಗೆ ಆಚಾರ್ಯ ಹೇಳಿದ ಪರಿವಾರತೆಯ ಗ್ರಾಹ್ಯಾಹ ಅಂದ್ರೆ ಪರಮಾತ್ಮನ ಪರಿವಾರವಂತ ಗ್ರಾಹ್ಯವನ್ನು ಮಾಡಬೇಕು. ನಾವು ಯಥೋಚಿತವಾಗಿ ಯಥೋಕ್ತವಾಗಿ ಎಲ್ಲ ದೇವತೆಗಳನ್ನು ನಾವು ಪೂಜೆ ಮಾಡಬೇಕು, ಆದರೆ ತಾರತಮ್ಯಾನುಸಾರವಾಗಿ ಮಾಡಬೇಕು ಅನ್ನೋದು ಮುಖ್ಯ ಅಂಶ. ಪರಿವಾರತೆಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ ಅಂತೇಳಿ, ಪ್ರಧಾನತಃ ಹೇಯ ಅಪಿ ಅಂದ್ರೆ ಪ್ರಧಾನತ್ವದಲ್ಲಿ ಅಂದ್ರೆ ಸರ್ವೋತ್ತಮರಾಗದೇ ಇದ್ದರೂ ಕೂಡ ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳು ನಮಗೆ ಗ್ರಾಹ್ಯರೇ ಆಗಿದ್ದಾರೆ ಅನ್ನುವ ಭಾವನೆ ಇರಬೇಕು. ಈ ವಿಧವಾದ ತಾರತಮ್ಯ ಜ್ಞಾನದಿಂದ ನಾವು ಪರಮಾತ್ಮನ ಸೇವೆ ಮಾಡಬೇಕಂತ ಹೇಳಿ, ಹಾಗೆ ಮಾಡದೇ ಇದ್ದರೆ ಈ ಸೂರ್ಯನೇ ಸರ್ವೋತ್ತಮ ಇಲ್ಲ ರುದ್ರನೇ ಸರ್ವೋತ್ತಮ ಅಂತ ಭಾವನೆ ಮಾಡುವ ಅಭಿಪ್ರಾಯ ಯಾವುದಿದೋ ಆ ಅಭಿಪ್ರಾಯ ಕಪ್ಪೆ ಇದ್ದಂತೆ. ಅಂದರೆ ಈ ವಿಧವಾಗಿ ಬೇರೆ ದೇವತೆಗಳನ್ನು ಸರ್ವೋತ್ತಮರೆಂತ ಭಾವನೆ ಮಾಡಿ ಈ ಸಂಸಾರ ಸಾಗರವನ್ನು ದಾಟಬೇಕು ಅಂತ ಯಾರಾದರೆ ಭಾವನೆ ಮಾಡ್ತಾನೋ ಅವನು ಕಪ್ಪೆಯನ್ನು, ಅದು ಎಲ್ಲ ದೊಡ್ಡ ನಾವರಿ, ಇದು ದೊಡ್ಡ ಇದಿಸಲಿಕ್ಕೆ ಬಿಗ್ ಶಿಪ್ ಅಂತ ಭಾವನೆ ಮಾಡಿ ಕಪ್ಪೆ ಮೇಲೆ ಕೂತ್ಕೊಂಡು ಸಮುದ್ರ ದಾಟ್ತೀನಿ ಅಂತ ಹೇಳಿದರೆ ಮುಳುಗು ಹೋಗ್ತಾನೆ. ಅದೇ ವಿಧವಾಗಿ ಸಂಸಾರ ಸಾಗರದಲ್ಲಿ ನಾವು ಕಪ್ಪೆಗಳಂತೆ ಇರುವಂತಹ ಭಗವಂತನನ್ನು ತಿರಸ್ಕಾರ ಮಾಡುವ ಯಾವ ಮತಗಳಿವೋ ಅವೆಲ್ಲವೂ ಕೂಡ ಕಪ್ಪೆಗಳಿದ್ದಂತೆ ಅದರ ಸಮಾನವಾಗಿ ನಾವು ನೋಡಬೇಕು. ಅಂದ್ರೆ ಮಿಕ್ಕ ಮತಗಳನ್ನು ಕಂಡೆಮನ್ ಮಾಡ್ತಾ ಇದ್ದೀವಂತ ಅಲ್ಲ, ಆ ಮತಗಳಲ್ಲಿರುವ ಅಭಿಪ್ರಾಯವನ್ನು ಮಾತ್ರ ಕಂಡೆಮನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪರಮಾತ್ಮ ಸರ್ವೋತ್ತಮ ಅನ್ನುವ ಭಾವನೆ ಯಾವಾಗಲೂ ಇರಬೇಕು. ಈ ಕಾರಣದಿಂದ ನಾವು ಆವಿಧವಾಗಿರಬೇಕಂದ್ರೆ ಅದಕ್ಕೆ ವಾರಿಚರವೆನಿಸುವ ದರ್ದುರ, ಕಪ್ಪೆಗಳು ಜಲಪ್ರಾಣಿಗಳಂತ ಕರೆಯಲ್ಪಡುತ್ತದೆ. ಆ ಭೇಕವ ನೇರಿ, ಆ ಕಪ್ಪೆಯನ್ನು ಏರಿಬಿಟ್ಟು ತಾರಕಗಳೆಂದು ಅರೆದು ಅದು ನಮ್ಮನ್ನು ಸಮುದ್ರ ದಾಟಿಸುತ್ತೆ ಅಂತ ತಿಳಿದವನಾಗಿ ಆ ವಿಧವಾಗಿ ಭಾವನೆಯನ್ನು ಮಾಡಿ ದಾಟುವೆನು ಎಂಬುವನ ತೆರನಂತೆ. ಆ ಸಮುದ್ರವನ್ನು ದಾಟ್ತೀನಿ ಅಂತ ಯಾರಾದ್ರೆ ಹೇಳ್ತಾರೋ ಅವನಂತೆ ತಾರತಮ್ಯ ಜ್ಞಾನ ಶೂನ್ಯರು, ತಾರತಮ್ಯ ಜ್ಞಾನವನ್ನು ಬಿಟ್ಟವರು ಏನು ಮಾಡ್ತಾರೆ, ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಮ್ಯನ ತಿಳಿಯಲಿದೆ. ಸೂರಿಗಮ್ಯ ಅಂದ್ರೆ ಸೂರಿ ಅಂದ್ರೆ ದೇವತೆಗಳು, ಜ್ಞಾನಿಗಳಿಗೆ ಸೂರಿಗಳು ಅಂತ. ಸೂರಿಗಳಂದ್ರೆ ಜ್ಞಾನಿಗಳು ಅಂತಲೂ ಅರ್ಥ ಇದೆ, ದೇವತೆಗಳಂತ. ಸೂರಿಗಳಂದ್ರೆ ದೇವತೆಗಳು. ಸೂರಿಗಮ್ಯ ಅಂದ್ರೆ ದೇವತೆಗಳಿಂದ ತಿಳಿಯಲ್ಪಡುವವನು, ಜ್ಞಾನಿಗಳಿಂದ ತಿಳಿಯಲ್ಪಡುವವನು. ಸೂರಿಗಮ್ಯ ಅಂದ್ರೆ ತಿಳಿಯಲ್ಪಡುವವನು, ಸೂರಿಗಮ್ಯ ಅಂದ್ರೆ ಜ್ಞಾನಿಗಳಿಂದ ತಿಳಿಯಲ್ಪಡುವವನು. ಈ ವಿಧವಾದ ಸೂರಿಗಮ್ಯನಾದಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿಯಲರಿಯದೆ, ಅವನನ್ನು ತಿಳಿಕೊಳ್ಳದೆ, ಅವನನ್ನ ಸರ್ವೋತ್ತಮತ್ವವನ್ನು ತಿಳಿಯದೆ ಶೌರ ಅಂದ್ರೆ ಸೂರ್ಯನೇ ಸರ್ವೋತ್ತಮ, ಇಲ್ಲ ಶೈವ ಅಂದ್ರೆ ರುದ್ರರೇ ಸರ್ವೋತ್ತಮರು, ಅದೇ ವಿಧವಾಗಿ ಗಣೇಶ ಸರ್ವೋತ್ತಮ, ಇಲ್ಲ ಕ್ಷುದ್ರ ದೇವತೆಗಳನ್ನು ಸರ್ವೋತ್ತಮರಂತ ಭಾವನೆ ಮಾಡಿ ಅನೇಕ ವಿಧವಾದ ನಾನಾ ವಿಧವಾದ ದುರ್ಮತಗಳಿಗೆ ಒಳಗಾಗಬಾರದು. ಆ ವಿಧವಾಗಿ ಆ ಮತಾನುಗರನ್ನು ಅನುಸರಿಸಿ ಅವರನ್ನು ಅನುಸಾರ ಮಾಡಿಬಿಟ್ಟು ಅವರೇ ಹಿಂದೆ ಕೆಡುತಿಹರು, ಜನಗಳು ಕೆಡ್ತಾ ಇದ್ದಾರೆ ಅಂತ ಹೇಳಿ ಜಗನ್ನಾಥ ದಾಸರು ಚೇತಾವಣೆ ಕೊಡ್ತಾ ಇದ್ದಾರೆ, ವಾರ್ನಿಂಗ್ ಸೈನ್ ಕೊಡ್ತಾ ಇದ್ದಾರೆ. ಸೊ ಆ ವಿಧವಾಗಿ ನಾವು ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅನ್ನೋದನ್ನು ಇಲ್ಲಿ ಅದೇ ಮೆಸೇಜ್. ವಾರಿಸರವೆನಿಸುವವು ದರ್ದುರ ತಾರಕಗಳೆಂದರಿದು ಭೇಕವ ನೇರಿ ಜಲಧಿಯ ದಾಟುವೆನು ಎಂಬುವನ ತೆರನಂತೆ. ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಯನ ತಿಳಿಯಲರಿಯದೆ ಸೌರ ಶೈವ ಮತಾನುಗರನನುಸರಿಸಿ ಕೆಡುತಿಹರು ಅನ್ನುವುದು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಸರಿ, ಪರಮಾತ್ಮನನ್ನು ಸರ್ವೋತ್ತಮ ಅಂತ ಭಾವನೆ ಮಾಡಿದ್ದೀವಿರಿ, ಪರಮಾತ್ಮನ ಹತ್ರ ಹೋಗಿ ನಮಗೆ ಲೌಕಿಕವಾದ ವಿಷಯಗಳು ಅನೇಕ ಬೇಕಾಗಿದೆ, ಏನೇನೋ ಕೆಲಸಗಳಾಗಬೇಕು ಪ್ರಪಂಚದಲ್ಲಿ, ಅವೆಲ್ಲವೂ ಪರಮಾತ್ಮನನ್ನು ಬೇಡುತ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಪರಮಾತ್ಮ ಅವನನ್ನು ಹೋಗಿ ನಾವು ಲೌಕಿಕ ವಿಷಯಗಳನ್ನು ಬೇಡಿದರೆ ಹೇಗಿರುತ್ತೆ ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸು ವಂದದಲ್ಲಿ ವೇಣುಗಾನ ಪ್ರಿಯನ ಅಹಿಕ ಸುಖಾನುಭವ ಬೇಡದಲೇ ಲಕುಮೀ ಪ್ರಾಣನಾಥನ ಪಾದ ಬಹುತಿಯ ಬೇಡು ಕೊಂಡಾಡು. ಪರಮಾತ್ಮನನ್ನು ಬೇಡಬೇಕು, ಸ್ತೋತ್ರ ಮಾಡಬೇಕು, ಕೊಂಡಾಡಬೇಕು, ಅವನ ಗುಣಗಾನ ಮಾಡಬೇಕು. ಹೇಗೆ ಅಂತ ಹೇಳಿದರೆ ಅವನನ್ನು ಗುಣಗಾನ ಮಾಡಿದ್ರೆ ಅವನು ಏನು ಬೇಕು ಅಂತ ಕೇಳಿದರೆ ನಾವು ಅಪ್ಪ ನನಗೆ ಈ ಲೌಕಿಕವಾದ ವಿಷಯ ಕೊಡಬೇಕು, ಇದು ಕೊಡಬೇಕು, ಅದು ಕೊಡಬೇಕು, ನನಗೆ ಚೆನ್ನಾಗಿ ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ಪರಮಾತ್ಮನನ್ನು ಬೇಡಿದರೆ ಅದು ಹೇಗಿರುತ್ತೆ ಅಂತ ಹೇಳಿದರೆ ಶೋಣಿಪತಿ ಸುತನೆನಿಸಿ. ಕ್ಷೋಣಿ ಅಂದ್ರೆ ಭೂಮಿ ಅಂತ ಅರ್ಥ. ಶೋಣಿಪತಿ ಅಂದ್ರೆ ಭೂಪತಿ, ಭೂಮಿಪತಿ. ರಾಜನಿಗೆ ಕ್ಷೋಣಿಪತಿ ಅಂತ ಕರೀತಾರೆ. ಈ ಭೂಮಿಗೆ ರಾಜನಾದವನು ಕ್ಷೋಣಿಪತಿ, ಭೂಪಾಲಕ. ರಾಜನ ಸುತ ಅಂದ್ರೆ ಮಗ. ಸೊ ಒಂದು ದೊಡ್ಡ ರಾಜ ಇದ್ದರೆ ಆ ರಾಜನ ಮಗ ಇರ್ತಾನೆ. ಆ ರಾಜನ ಮಗ ಹೋಗಿ ಆ ಕ್ಷೋಣಿಪತಿ ಸುತನ ಅವನನ್ನ ಹತ್ರ ಹೋಗಿ ರಾಜನ ಹತ್ರ ಹೋಗಿ ಮಗ ದೊಡ್ಡ ರಾಜ ಇದ್ರೆ ಆ ರಾಜನ ಹತ್ರ ಅಪ್ಪ ನನಗೆ ಒಂದು ಬೇಕು. ಸರಿ, ಆ ರಾಜ ಕೇಳ್ದ ಏನು ಬೇಕಪ್ಪ ಒಂದು ದೊಡ್ಡ ವಿಷಯ ಯಾವುದು ಕೇಳ್ತಾನೆ ಮಗ ಅಂತ ಕೇಳಿದ್ರೆ ನನಗೆ ಒಂದು ದುಗ್ಗಾಣಿ ಬೇಕಪ್ಪ ಅಂದ್ರೆ ಒಂದು ಅರ್ಧಣ ಬೇಕು, ಕಾಲಣ ಬೇಕಂತ ಕೇಳಿದರೆ ಹೇಗಿರತ್ತೆ? ಆ ರಾಜನ ಹತ್ತಿರ ಮಗ ಹೋಗಿ ಯಾವುದೋ ದೊಡ್ಡ ವಿಷಯವನ್ನು ಕೇಳಬೇಕೇ ಹೊರತು ಬಹಳ ಸಂಪತ್ತಿನಂತಿರುವಂತಹ ಮಹಾರಾಜನ ಹತ್ರ ಹೋಗಿ ಮಗ ಒಂದು ದುಗ್ಗಾಣಿ, ಕೈ ದುಗ್ಗಾಣಿಯನ್ನು, ಚಿಕ್ಕ ನಾಣೆಯನ್ನು, ಒಂದು ಕಾಯಿನ್ ಅನ್ನು ಕೇಳಿದರೆ ಹೇಗಿರುತ್ತೋ ಆ ವಿಧವಾಗಿ ದುಗ್ಗಾಣಿಗೆ ಒಡ್ಡುವ ತೆರದಿ ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೆ ಒಡ್ಡುವ ತೆರದಿ ಆ ವಿಧವಾಗಿ ಸುಮನಸ ಧೇನು. ಸುಮನಸರು ಅಂದ್ರೆ ದೇವತೆಗಳು. ಸುಮನಸ ಧೇನು ಅಂದ್ರೆ ದೇವಲೋಕದ ಧೇನು ಅಂದ್ರೆ ಕಾಮಧೇನು. ಕಾಮಧೇನುವಿಗೆ ಸುಮನಸಧೇನು ದೇವಲೋಕದ ಧೇನು ಅಂತ ಅರ್ಥ. ಈ ಕಾಮಧೇನುವನ್ನು ಮನೆಯೊಳಗೆ ಇರಲು ನಾವು ಕಾಮಧೇನು ಮನೆಯೊಳಗೆ ಇದ್ದರೆ, ನಮ್ಮ ಮನೆ ಒಳಗೆ ಕಾಮಧೇನು ಇದ್ದರೆ ಕಾಮಧೇನುವನ್ನು ಏನ ಬೇಡಬೇಕು? ಏನ್ ನನಗೇನೋ ಒಂದು ಚಿಕ್ಕ ಎರಡನ ಕೊಡು, ಒಂದಣ ಕೊಡು ಅಂತ ಯಾರು ಕೇಳೋದಿಲ್ಲ. ಕಾಮಧೇನುವನ್ನು ಏನು ಕೇಳ, ದೊಡ್ಡ ದೊಡ್ಡ ವಿಷಯವನ್ನು ಕೇಳಬೇಕು. ಸೊ ಕಾಮಧೇನು ಮನೆಯೊಳಗೆ ಇರಲು ಗೋಮಯ ಬಯಸು. ಗೋಮಯ ಅಂದ್ರೆ ಅದರ ಮಲ, ಅಂದ್ರೆ ಗೋವಿನ ಮಲವನ್ನು ಅದನ್ನು ಬೇಕು ಅಂದ್ರೆ ಕಾಮಧೇನು ಇದ್ರೆ ಕಾಮಧೇನುವಿಂದ ಗೋವಿನ ಮಲ ಬೇಕು ಅಂತ ಕೇಳಿದರೆ ಎಷ್ಟು ಒಂದು ಅಲ್ಪವಾಗಿರುತ್ತೆ. ಸೊ ಗೋಮಯ ಅದು ಹೇಗೆ ಕೊಡುತ್ತೆ? ಕಾಮಧೇನು ಗೋಮಯವನ್ನು ಕೊಡೇ ಕೊಡುತ್ತೆ. ಅದೇ ವಿಧವಾಗಿ ರಾಜ ಏನೋ ಚಿಕ್ಕ ಚಿಕ್ಕ ದುಡ್ಡನ್ನು ಕೊಟ್ಟೇ ಕೊಡ್ತಾನೆ. ಆದ್ರೆ ಅಂತವರ ಹತ್ರ ಹೋಗಿ ನಾವು ಕೈ ಒಡ್ಡುವಾಗ ದೊಡ್ಡ ವಿಷಯವನ್ನೇ ಬೇಡಬೇಕೇ ಹೊರತು ಚಿಕ್ಕ ವಿಷಯಗಳನ್ನು ಬೇಡಕೂಡದು. ಅದಕ್ಕೆ ವೇಣುಗಾಣ ಪ್ರಿಯನ, ಇಲ್ಲಿ ವೇಣುಗಾಣ ಪ್ರಿಯ ಅಂದ್ರೆ ವೇಣುಗಾಣದಿಂದ ನಮಗೆ ವೇಣುಗಾಣ ಪ್ರಿಯ ಅಂತ ಹೇಳಿದ್ರೆ ವೇಣುಗಾಣದ ಮೂಲಕವಾಗಿ ಭಕ್ತರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಆ ಭಕ್ತರಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಆ ಭಕ್ತರು ಪರಮಾತ್ಮನ ವೇಣುಗಾನವನ್ನು ಕೇಳಿ ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಉಳ್ಳವರಾಗಿದ್ದಾರೆ. ಈ ವಿಧವಾಗಿ ಎರಡು ವಿಧವಾಗಿ ಭಕ್ತರ ಮೇಲೆ ಪರಮಾತ್ಮನ ಅನುಗ್ರಹ, ಭಕ್ತರಿಗೆ ಪರಮಾತ್ಮನ ಮೇಲೆ ಅತ್ಯಂತ ಭಕ್ತಿ. ಈ ವಿಧವಾಗಿ ವೇಣುಗಾನ ಪ್ರಿಯನಾಗಿದ್ದಾನೆ ವೇಣುಗಾನ ಲೋಲನಾದ ಪರಮಾತ್ಮ. ಅಷ್ಟೇ ಅಲ್ಲದೆ ವೇಣುವು ಪರಮಾತ್ಮ ಧಾರಣೆ ಮಾಡಿದಂತಹ ವೇಣುವು ಲಕ್ಷ್ಮೀ ಸ್ವರೂಪ. ಲಕ್ಷ್ಮಿ ಆ ವೇಣುವೊಳಗೆ ಅಂತರ್ನಿಹಿತಲಾಗಿ ಇದ್ದು ಆ ಪರಮಾತ್ಮನ ನಿತ್ಯ ಸ್ಪರ್ಶೆಯಿಂದ ಅನೇಕ ರೂಪಗಳಲ್ಲಿ ಸೇವೆ ಮಾಡ್ತಾ ಇರ್ತಾಳೆ. ಆ ವಿಧವಾಗಿ ವೇಣು ಮೂಲಕವಾಗಿ ಕೂಡ ಪರಮಾತ್ಮನ ಸೇವೆ ಮಾಡ್ತಾ ಇರ್ತಾಳೆ. ಈ ವಿಧವಾಗಿ ಅಂತಹ ಲಕ್ಷ್ಮಿಯನ್ನು ಒಲಿಸುವಂತಹ ಪರಮಾತ್ಮ ವೇಣುಗಾನ ಪ್ರಿಯ. ಅವನು ಅಹಿಕ ಸುಖಾನುಭವ ಬೇಡದಲ್ಲಿ, ಅಂತ ಪರಮಾತ್ಮನನ್ನು ಅಹಿಕ ಅಂದ್ರೆ ಐಹಿಕ, ಈ ಲೋಕದ ಸುಖದ ಅನುಭವವನ್ನು ಬೇಡದಲ್ಲಿ ಅದನ್ನು ನಾವು ಅಪೇಕ್ಷೆ ಮಾಡದೆ ನಾವೇನು ಮಾಡಬೇಕು? ಲಕುಮೀ ಪ್ರಾಣನಾಥನ ಪಾದ ಭಕ್ತಿಯ ಬೇಡು ಕೊಂಡಾಡು. ಆ ಲಕ್ಷ್ಮೀಪತಿಯಾದ ಆ ಪರಮಾತ್ಮನ ಪಾದಭಕ್ತಿಯನ್ನು ಮಾತ್ರ ಬೇಡಪ್ಪ. ಪರಮಾತ್ಮನ ಹತ್ತಿರ ಲೌಕಿಕವಾದ, ಐಹಿಕವಾದ, ಇಹಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬೇಡಬೇಡ. ಅಂದ್ರೆ ಮತ್ತೆ ನಮಗೆ ಸಂದೇಹ ಬರುತ್ತೆ, ಏನ್ರಿ ನಮಗೆ ದಿನ ದಿನ ನಾವು ಪರಮಾತ್ಮನ ಮೋಕ್ಷ ಕೊಡು ಮೋಕ್ಷ ಕೊಡು, ನನಗೆ ಏನು ದೈನಂದಿನ ಕಾರ್ಯದಲ್ಲಿ ಎಷ್ಟೋ ಬೇಕಾಗಿರುತ್ತೆ ನನಗೆ, ಪರಮಾತ್ಮನನ್ನ ಇವೆಲ್ಲ ಬೇಡಕೂಡದು ಅಂತ ಹೇಳಿದರೆ ಪರಮಾತ್ಮ ನಮಗೆ ಮೋಕ್ಷವನ್ನೇ ಕೊಡಬೇಕಂದ್ರೆ ಮತ್ತೆ ಈ ಲೋಕದಲ್ಲಿ ನಾವು ಸುಖವಾಗಿ ಇರಬೇಕಂತ ನಮಗೆ ಇಚ್ಛೆ ಇರುತ್ತಲ್ಲವಾ, ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಪರಮಾತ್ಮನಿಗೆ ಏನು ಬೇಕಂತ ಗೊತ್ತು. ಪರಮಾತ್ಮನನ್ನು ಮೋಕ್ಷ ಕೂಡ ಬೇಕು ಅಂತ ಬೇಡಬೇಕಾಗಿಲ್ಲ. ನಿತ್ಯವಾದ ಭಕ್ತಿಯನ್ನು ಪರಮಾತ್ಮನ ಮೇಲೆ ತೋರಿಸಿದ್ರೆ ಅವನು ಐಹಿಕ ಸುಖವನ್ನು ಕೊಡ್ತಾನೆ, ಆಮುಷ್ಮಿಕ ಸುಖವನ್ನು ಕೊಡ್ತಾನೆ, ಎರಡನ್ನೂ ಕೊಡ್ತಾನೆ. ಅದಕ್ಕೆ ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕಾಯುತ ಪ್ರಭಾ ಅಂತ ಹೇಳಿದಂತೆ ಪರಮಾತ್ಮನನ್ನು ನಾವು ಯಾವಾಗಲೂ ಬೇಡಬೇಕಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಅಪ್ಪ ನನಗೆ ಏನು ಬೇಕು ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಇದು ಬೇಕು ಅದು ಬೇಕಂತ ನಿನ್ನ ಕೇಳೋದಿಲ್ಲ, ನೀನೇ ನನ್ನ ಮೇಲೆ ದಯ ಮಾಡಿ ನನಗೆ ಹೇಗೆ ನಡೆಸ್ತೀಯೋ ಹಾಗೆ ನಡೆಸು, ನನ್ನನ್ನು ನೋಡಿಕೊಳ್ಳುವ ಭಾರ ನಿನ್ನ ಮೇಲೆ ಇಟ್ಟಿದ್ದೀನಿ ಅಂತ ಹೇಳಿ ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ನಾವು ನಿತ್ಯವೂ ಪರಮಾತ್ಮನ ಉಪಾಸನೆ ಮಾಡಬೇಕು. ಈ ವಿಧವಾಗಿ ಪರಮಾತ್ಮನನ್ನು ಲೌಕಿಕ ವಿಷಯಗಳನ್ನು ಬೇಡಿದರೆ ಹೇಗಿರುತ್ತೆ ಅಂತ ಹೇಳಿದರೆ, ರಾಜನನ್ನು ದುಗ್ಗಾಣಿ ಬೇಡಿದಂತೆ, ಇಲ್ಲ ಕಾಮಧೇನು ಒತ್ತರ ಗೋಮಯವನ್ನು ಬೇಡಿದಂತೆ ಇರುತ್ತೆ. ಈ ವಿಧವಾಗಿ ಅಲ್ಪವಾದ ವಿಷಯಗಳನ್ನು ಪರಮಾತ್ಮನಲ್ಲಿ ಬೇಡಬೇಡ, ನನಗೆ ಇದು ಬೇಕು ಅದು ಬೇಕು ಅಂತ ಚಿಕ್ಕ ಚಿಕ್ಕ ವಿಷಯಗಳನ್ನು ಪರಮಾತ್ಮನ ಬೇಡದೆ ದೊಡ್ಡದಾದಂತಹ ಮೋಕ್ಷವನ್ನೇ ಬಯಸು. ಆ ಮೋಕ್ಷವನ್ನು ಕೂಡ ಬಯಸಬೇಕಾಗಿದೆ. ಪರಮಾತ್ಮನಿಗೆ ಗೊತ್ತು ನಮಗೆ ಮೋಕ್ಷ ಬೇಕಂತ, ಯಾಕೆ ಮೋಕ್ಷವನ್ನು ಬಯಸಬೇಕಂತ ಹೇಳಿದ್ರೆ, ಮೋಕ್ಷವನ್ನು ಬಯಸುವುದಿಲ್ಲ, ಮೋಕ್ಷದಲ್ಲಿ ಪರಮಾತ್ಮನ ಸಾಂಗತ್ಯ ಬಯಸುವುದಂದ್ರೆ ಪರಮಾತ್ಮನ ನಿತ್ಯ ಸಾಂಗತ್ಯ ಬೇಕು, ಯಾವತ್ತೂ ಪರಮಾತ್ಮನ ಜೊತೆಲೇ ಇರಬೇಕನ್ನುವ ಇಚ್ಛೆ ಇರಬೇಕು. ಆ ಉದ್ದೇಶದಿಂದ ಮೋಕ್ಷದಲ್ಲಿ ಕೂಡ ನಮಗೆ ಪರಮಾತ್ಮನ ಸಾಂಗತ್ಯದ ಮೂಲಕವಾಗಿ ಮೋಕ್ಷ ಬೇಕು ಅನ್ನುವ ದೃಷ್ಟಿಯಿಂದ ಮೋಕ್ಷವನ್ನು ಬಯಸಬೇಕು. ಈ ವಿಧವಾಗಿ ನಿತ್ಯ ಪರಮಾತ್ಮನ ಸಾಂಗತ್ಯನ್ನು ಬಯಸಬೇಕು. ಅದೇ ದೊಡ್ಡದಾಗಿದ ವಿಷಯ, ಚಿಕ್ಕ ವಿಷಯಗಳನ್ನು ಕೆಳಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶೋಣಿಪತಿ ಸುತ ನೆನೆಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸು ವಂದದಲ್ಲಿ ವೇಣುಗಾಣ ಪ್ರಿಯನ ಅಹಿಕ ಸುಖಾನುಭವ ಬೇಡದಲ್ಲಿ ಲಕುಮಿ ಪ್ರಾಣನಾಥನ ಪಾದ ಭಕ್ತಿಯ ಬೇಡು ಕೊಂಡಾಡು ಅಂತೇಳಿ ನಮಗೆ 20ನೇ ಪದ್ಯದಲ್ಲಿ ಆ ವಿಷಯವನ್ನು ಅಂದ್ರೆ ಪರಮಾತ್ಮನ ಏನು ಬೇಡಬೇಕು ಅಂತ ಅನ್ನೋ ವಿಷಯವನ್ನು ಅಂದ್ರೆ ಸರ್ವೋತ್ತಮತ್ವವನ್ನು ತಿಳಿದು ಸರ್ವೋತ್ತಮನಾದ ಪರಮಾತ್ಮನನ್ನು ಕೇವಲ ಮೋಕ್ಷವನ್ನು ಅಂದ್ರೆ ಮೋಕ್ಷಕ್ಕೆ ಮಿಕ್ಕವರಿಗೆ ಕೊಡಲಕ್ಕೆ ಯೋಗ್ಯತೆ ಇಲ್ಲ, ಲಕ್ಷ್ಮೀದೇವಿ ಮಾತ್ರ ಪರಮಾತ್ಮನ ಅನುಗ್ರಹದಿಂದ ಕೊಡ್ತಾಳೆ. ಅದೇ ವಿಧವಾಗಿ ಪರಮಾತ್ಮನ ಆಜ್ಞೆಯಂತೆ ಮುಖ್ಯ ಪ್ರಾಣದೇವರು ಇಷ್ಟೇ ಪರಮಾತ್ಮನ ಆಜ್ಞೆಯಿಂದ ಕೊಡುವಂತಹ ಅವರಾಗಿದ್ದಾರೆ. ಸ್ವತಂತ್ರವಾಗಿ ಮೋಕ್ಷವನ್ನು ಪ್ರದಾನ ಮಾಡುವವನು ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಈ ಜ್ಞಾನವನ್ನು ನಾವು ದೃಷ್ಟಿಯಲ್ಲಿಟ್ಟುಕೋಬೇಕು. ಅದಾದ ಮೇಲೆ 21ನೇ ಪದ್ಯದಲ್ಲಿ ಜ್ಞಾನ ಜ್ಞೇಯ ಜ್ಞಾತೃವೆಂಬ ಅಭಿಧಾನದಿಂದ ಬುದ್ಧಿಯಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ ತತ್ತದಾಹ್ವಯದಿ ಭಾನುಮಂಡಲಗಭ ಪ್ರದರ್ಶಕ ತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶ ಗತ ಚಂದ್ರ ಅಂತೇಳಿ ಪರಮಾತ್ಮನನ್ನು ಏನು ಮಾಡ್ತಾ ಇದ್ದಂದ್ರೆ, ಪರಮಾತ್ಮ ಜ್ಞಾನ ಜ್ಞೇಯ ಜ್ಞಾತೃ ಎನ್ನುವ ಹೆಸರಿನಿಂದ ನಮ್ಮ ಬುದ್ಧಿ ಆದಿ ಅದರ ಒಳಗೆ ಅಧಿಷ್ಠಾನದಲ್ಲಿ ನೆಲೆಸಿರ್ತಾನಂತೆ. ಏನು ಜ್ಞಾನವಂದರೆ ಏನು, ಜ್ಞೇಯವಂದರೆ ಏನು, ಜ್ಞಾತೃ ಅಂದ್ರೆ ಏನು? ಜ್ಞಾನ ಅಂದ್ರೆ ಇದು ಒಂದು ಜಡವಾದ ವಸ್ತು. ಜ್ಞಾನ ಪರಮಾತ್ಮ ಜ್ಞಾನ ಅಂತ ಹೇಳಿದ್ರೆ ಪರಮಾತ್ಮ ಒಂದು ಜಡವಾದ ವಸ್ತುವಾ ಅಂತ ಸಂದೇಹ ಬರುತ್ತೆ. ಅಂದ್ರೆ ಏನು ಪರಮಾತ್ಮ ಜ್ಞಾನ ಅಂದ್ರೆ, ನಾವು ಜ್ಞಾನವನ್ನು ಪಡೆಯಬೇಕಂದ್ರೆ ಆ ಜ್ಞಾನದ ಒಳಗೆ ಕೂಡ ಪರಮಾತ್ಮ ಅನೇಕ ವಸ್ತುಗಳಲ್ಲಿರ್ತಾನೆ. ಅದು ನಾವು ಊಹೆ ಮಾಡಬಹುದು. ಥಾಟ್ಸ್ ಒಳಗೆ ಇರ್ತಾನೆ, ಅದು ಊಹೆ ಮಾಡುವುದು ಇನ್ನೂ ಬಹಳ ಕಷ್ಟ. ಅದೇ ವಿಧವಾಗಿ ಥಾಟ್ಸ್ ಒಳಗೆ ಕೂಡ ಪರಮಾತ್ಮ ಇದ್ದಂತೇನೆ ಜ್ಞಾನದ ಒಳಗೆ, ಜ್ಞಾನ ಅಂತರ್ಗತನಾಗಿ ಪರಮಾತ್ಮ ಇರ್ತಾನೆ. ಇದು ಅವನ ಅಚಿಂತ್ಯ ಅದ್ಭುತ ಶಕ್ತಿಯ ಅನೇಕ ಮುಖವಾದ ವಿಷಯಗಳಲ್ಲಿ ಅದು ಒಂದು. ಆ ಪರಮಾತ್ಮ ಜ್ಞಾನ ಒಳಗೆ ಜ್ಞಾನ ಗಮ್ಯನಾಗಿದ್ದಾನೆ ಒಂದು, ಆದರೆ ಜ್ಞಾನ ಅಂತರ್ಗತನಾಗಿಯೂ ಅವನೇ ಇರ್ತಾನೆ. ಅವನೇ ಆ ಕಾರಣದಿಂದ ಜ್ಞಾನ ಅನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಆ ಅಭಿಧಾನ ಅಂದ್ರೆ ಹೆಸರು ಅಂತ ಅರ್ಥ. ಅಭಿಧಾನ ಅಂದ್ರೆ ಹೆಸರು, ಪರಮಾತ್ಮನೇ ಜ್ಞಾನ ಅನ್ನುವ ಹೆಸರು. ಯಾಕೆ? ಜ್ಞಾನ ಅನ್ನುವ ವಸ್ತು ಒಳಗೆ ಅಂತರ್ನಿಹಿತನಾಗಿ ಅದರ ಒಳಗೆ ನೆಲೆಸಿದ್ದು ಜ್ಞಾನವನ್ನು, ಆ ಜ್ಞಾನದ ಶಕ್ತಿ, ಜ್ಞಾನಕ್ಕೆ ಅಷ್ಟು ಶಕ್ತಿ ಇರುವುದಕ್ಕೆ ಕಾರಣ ಏನು? ಆ ಜ್ಞಾನದ ಒಳಗೆ ಪರಮಾತ್ಮ ಇದ್ದು ಆ ಜ್ಞಾನಕ್ಕೆ ಆ ಶಕ್ತಿಯನ್ನು ಕೊಡ್ತಾನೆ. ಅದಕ್ಕೆ ಅವನಿಗೆ ಜ್ಞಾನ ಅಂತ ಹೆಸರು. ಜ್ಞಾನಕ್ಕೆ ಜ್ಞಾನ ಅಂತ ಹೆಸರು. ಜ್ಞಾನ ಒಳಗೆ ಅಂತರ್ಗತನಾಗಿ ಇದ್ದು ಪರಮಾತ್ಮ ಜ್ಞಾನಕ್ಕೆ ಜ್ಞಾನದ ಶಕ್ತಿಯನ್ನು ಕೊಡ್ತಾನೆ. ಆದ ಕಾರಣದಿಂದ ಪರಮಾತ್ಮನಿಗೆ ಕೂಡ ಜ್ಞಾನ ಅನ್ನುವ ಮುಖ್ಯವಾದ ಹೆಸರು. ಅಂದ್ರೆ ಮುಖ್ಯ ಅಭಿಧಾನದಿಂದ ಪರಮಾತ್ಮನಿಗೆ ಜ್ಞಾನ ಅಂತ ಹೆಸರು, ಪರಮಾತ್ಮನಿಂದ ಆ ಜ್ಞಾನಕ್ಕೆ ಕೂಡ ಜ್ಞಾನ ಅನ್ನುವ ಹೆಸರು ಬಂತು. ಈ ವಿಧವಾಗಿ ಜ್ಞಾನ ಅನ್ನುವ ಹೆಸರಿನಿಂದ, ಅದೇ ವಿಧವಾಗಿ ಜ್ಞೇಯ ಜ್ಞೇಯ ಅಂತ ಹೇಳಿದರೆ ಪರಮಾತ್ಮ ಜ್ಞೇಯನಾಗಿದ್ದಾನೆ. ನಾವು ಯಾರ ಬಗ್ಗೆ ತಿಳಿಯಬೇಕು? ಪರಮಾತ್ಮನ ಬಗ್ಗೆ ತಿಳಿಯಬೇಕು. ಯಾರ ಬಗ್ಗೆ ನಾವು ತಿಳಿಯಬೇಕು ಅಂದ್ರೆ, ತಿಳಿಯಲಕ್ಕೆ ಯೋಗ್ಯನ ತಿಳಿಯಲರ್ಹನಾದವನಿಗೆ ಜ್ಞೇಯ. ಜ್ಞೇಯ ಅಂದ್ರೆ ತಿಳಿಯಲ್ಪಡಬೇಕಾದ ವಸ್ತುವು. ಯಾವುದು ಪ್ರಪಂಚದಲ್ಲಿ ಯಾವುದರ ಬಗ್ಗೆ ನಾವು ಮುಖ್ಯವಾಗಿ ತಿಳಿಯಬೇಕು? ಅನೇಕ ವಸ್ತುಗಳ ಬಗ್ಗೆ ತಿಳಿಯಬೇಕು, ಆದ್ರೆ ಅವೆಲ್ಲ ಅಮುಖ್ಯ. ಮುಖ್ಯವಾಗಿ ತಿಳಿಯಬೇಕಾದವನು ಪರಮಾತ್ಮ. ಜ್ಞೇಯ ಅಂದ್ರೆ ತಿಳಿಯಬೇಕಾದ ವಸ್ತು. ಪರಮಾತ್ಮ ಅವನು ಅವನೇ ಜ್ಞೇಯನಾಗಿದ್ದಾನೆ ಅಂದ್ರೆ ಎಲ್ಲರ ಜ್ಞಾನಕ್ಕೆ ಗೋಚರನಾಗಿದ್ದಾನೆ. ಅಂದ್ರೆ ಜ್ಞಾನಕ್ಕೆ ಗೋಚರ ಅಂತ ಹೇಳಿದ್ರೆ ಜ್ಞಾನ ತಿಳಿಯಲ್ಪಡಲಕ್ಕೆ ಯೋಗ್ಯನಾಗಿದ್ದಾನೆ ಪರಮಾತ್ಮ. ಈ ವಿಧವಾಗಿ ಜ್ಞೇಯ ವಸ್ತು ಆದವನು ಪರಮಾತ್ಮ. ಆ ಕಾರಣದಿಂದ ಜ್ಞೇಯ ಅನ್ನುವ ಹೆಸರಿನಿಂದ ಕೂಡ ಪರಮಾತ್ಮ ಕರೆಯಲ್ಪಡುತ್ತಾನೆ. ಅದೇ ವಿಧವಾಗಿ ಜ್ಞಾತೃ ಅಂದ್ರೆ ತಿಳಿಯುವವನು ಪರಮಾತ್ಮನಿಗೆ ಜ್ಞಾತೃ ತಿಳಿಯುವವನು. ಏನ್ರಿ ತಿಳಿತಾ ಇರುವುದು? ನಾವು ಪರಮಾತ್ಮನ ಧ್ಯಾನ ಮಾಡಿ ತಿಳಿತೀವಿ, ನಾವು ಜ್ಞಾತೃಗಳು. ಪರಮಾತ್ಮ ಹೇಗೆ ಜ್ಞಾತೃ ಆಗ್ತಾನೆ ಅಂತ ಹೇಳಿದರೆ, ಪರಮಾತ್ಮನೇ ಮುಖ್ಯವಾದ ಜ್ಞಾತೃ. ನಾವು ಏನು ಅಸ್ವತಂತ್ರ, ನಮಗೆ ತಿಳಿಯುವ ಶಕ್ತಿ ನಮಗೆ ಇಲ್ಲ. ನಮ್ಮ ಒಳಗೆ ಪರಮಾತ್ಮ ನಿಂತು ಬಿಂಬರೂಪನಾಗಿ ಅವನು ತಿಳಿದರೆ, ನಾವು ಕೇವಲ ಪ್ರತಿಬಿಂಬರಂತೆ ಅಸ್ವತಂತ್ರರಾಗಿ ತಿಳಿಲಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ತಿಳಿಯುವಂತೆ ನಾವು ಇನ್ನೊಬ್ಬರ ಬಗ್ಗೆ ತಿಳಿಯಬೇಕಂದ್ರೆ ಆ ತಿಳಿಯುವ ಜ್ಞಾನವನ್ನು ನಮಗೆ ಕೊಡುವವನು ಪರಮಾತ್ಮ. ಈ ವಿಧವಾಗಿ ಜ್ಞಾನ ಅಂತರ್ಗತನಾಗಿ ಅವನಿರ್ತಾನೆ, ಜ್ಞೇಯನಾಗಿ ಅವನೇ ಇರ್ತಾನೆ, ಜ್ಞಾತೃವಾಗಿ ಅಂದ್ರೆ ನಾವು ಪರಮಾತ್ಮನನ್ನು ತಿಳಿಯಬೇಕಂದ್ರೆ ನಮ್ಮ ಅಂತರ್ಗತನಾಗಿ ನಮಗೆ ಆ ಬಿಂಬರೂಪನಾಗಿದ್ದು ಅವನು ತಿಳಿದು ನಮಗೆ ಕೂಡ ತಿಳಿಸುವಂತೆ ಮಾಡ್ತಾನೆ. ಹೀ ಮೇಕ್ಸ್ ಅಸ್ ಅಂಡರ್ಸ್ಟ್ಯಾಂಡ್. ಅವನು ಯಾವಾಗಲೂ ತಿಳಿದವನು, ಅವನು ಯಾವಾಗಲೂ ತಿಳಿದ ಪರಮಾತ್ಮ ನಮ್ಮ ಒಳಗೆ ಇದ್ದು ನಮಗೆ ಕೂಡ ತಿಳಿಯುವಂತೆ ಆ ಶಕ್ತಿಯನ್ನು ಕೊಡ್ತಾನೆ. ಆ ಕಾರಣದಿಂದ ಅವನಿಗೆ ಜ್ಞಾತೃ ಅನ್ನುವ ಮುಖ್ಯ ಹೆಸರು. ಮುಖ್ಯಾರ್ಥದಲ್ಲಿ ಪರಮಾತ್ಮನೇ ಜ್ಞಾತೃ, ನಾವೆಲ್ಲ ಸೆಕೆಂಡರಿ ಮೀನಿಂಗ್. ಸೆಕೆಂಡರಿ ಮೀನಿಂಗ್ ಅಂದ್ರೆ ನಾವು ಜ್ಞಾತೃಗಳು, ಆದರೆ ಪ್ರೈಮರಿ ಮೀನಿಂಗ್ ಇಸ್ ಫಾರ್ ಪರಮಾತ್ಮ. ಈ ವಿಧವಾಗಿ ಜ್ಞಾನ, ಜ್ಞೇಯ, ಜ್ಞಾತೃ ಅನ್ನುವ ಮೂರು ಶಬ್ದಗಳು ಕೂಡ ಪರಮಾತ್ಮನ ಹೆಸರುಗಳೇ ಆಗಿವೆ. ಪರಮಾತ್ಮನಿಗಿನ್ನುವ ಸರ್ವಶಬ್ದ ವಾಚ್ಯತ್ವದಲ್ಲಿ ಈ ಮುಖ್ಯ ಮೂರು ಶಬ್ದಗಳು ಕೂಡ ಪರಮಾತ್ಮನಿಗೆ ಅನ್ವಯ ಮಾಡುವ ರೀತಿ ಎಂತಹದ್ದು ಅಂತ ಹೇಳಿದ್ರೆ, ಅವನೇ ಸರ್ವತಂತ್ರ ಸ್ವತಂತ್ರ ಅನ್ನುವ ಭಾವನೆಯಿಂದ ಈ ವಿಧವಾಗಿ ಪರಮಾತ್ಮನ ಧ್ಯಾನ ಮಾಡಿದರೆ ನಮಗೆ ಕರ್ಮಗಳು ಬಂಧಕವಾಗಿ ಇರುವುದಿಲ್ಲ. ಆ ಕಾರಣದಿಂದ ಜ್ಞಾನ, ಜ್ಞೇಯ, ಜ್ಞಾತೃ ಎಂಬ ಅಭಿಧಾನದಿಂದ ಬುದ್ಧಿ ಆದಿಗಳ ಅಧಿಷ್ಠಾನದಲ್ಲಿ ಪರಮಾತ್ಮ ನಮ್ಮ ಬುದ್ಧಿ ಮುಂತಾದ ಅಧಿಷ್ಠಾನಗಳಲ್ಲಿ ಇರ್ತಾನೆ. ಬುದ್ಧಿ ಒಳಗೆ ಇರುವುದು ಯಾನು? ಜ್ಞಾನ. ಆ ಬುದ್ಧಿ ಯಾರಲ್ಲಿದೆ? ನಮ್ಮ ಹತ್ರ ಇದೆ. ಆ ಬುದ್ಧಿಯಿಂದ ನಾವೇನು ಮಾಡ್ತೀವಿ? ಪರಮಾತ್ಮನ ತಿಳಿತೀವಿ. ಆ ಕಾರಣದಿಂದ ಬುದ್ಧಿ ಒಳಗೆ ಜ್ಞಾನ ರೂಪನಾಗಿ ಅವನಿರ್ತಾನೆ. ನಮ್ಮ ಒಳಗಿರುವ ಬುದ್ಧಿಯಲ್ಲಿ ಅವನು ನಿಂತು, ನಮ್ಮ ಒಳಗೆ ನಿಂತು ನಮಗೆ ಆ ತಿಳಿಯುವ ಶಕ್ತಿ ಅವನು ಕೊಟ್ಟು ಜ್ಞಾತೃ ಅಂತ ಕರೆಯಲ್ಪಡ್ತಾನೆ. ಆ ಬುದ್ಧಿಯಿಂದ ತಿಳಿಯಲ್ಪಡುವವನು ಅವನೇ ಆಗಿರ್ತಾನೆ. ಈ ವಿಧವಾಗಿ ಜ್ಞಾನ ವಸ್ತುಗಳು ಅವನೇ, ಜ್ಞೇಯ ವಸ್ತುಗಳು ಅವನೇ ಆಗಿ, ಜ್ಞಾತೃ ವಸ್ತುವು ಅವನೇ ಆಗಿರ್ತಾನೆ. ಈ ವಿಧವಾಗಿ ಬುದ್ಧಿ ಮುಂತಾದಂತಹ ಅಧಿಷ್ಠಾನಗಳಲ್ಲಿ, ಆ ಬುದ್ಧಿ ಅಂತ ಹೇಳಿದ್ರೆ ಬುದ್ಧಿ ಮಾತ್ರವಲ್ಲ, ಬುದ್ಧಿ, ಮನಸ್ಸು, ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವೂ ಕೂಡ ಇವೆ. ಎಲ್ಲ ಅಧಿಷ್ಠಾನದಲ್ಲಿ ಕೂಡ ಪರಮಾತ್ಮ ನೆಲೆಸಿದ್ದು ಅದರ ಒಳಗೆ ಇದ್ದವನಾಗಿ ಆಯಾ ಹೆಸರುಗಳಿಂದ ಕರೆಯಲ್ಪಡ್ತಾನೆ. ಈ ಜ್ಞಾನ, ಜ್ಞೇಯ, ಜ್ಞಾತೃ ಎಂಬ ಹೆಸರು ಪರಮಾತ್ಮನಿಗಿದೆ. ಅಷ್ಟೇ ಅಲ್ಲ, ಬುದ್ಧಿ, ಮನಸ್ಸು ಅನ್ನುವ ಹೆಸರು ಪರಮಾತ್ಮನಿಗೆ ಇದೆ. ಚಿತ್ತ, ಚೇತನ, ಅಹಂಕಾರ ಅನ್ನುವ ಹೆಸರು ಪರಮಾತ್ಮನಿಗೆ ಇದೆ. ಅಷ್ಟೇ ಅಲ್ಲದೆ ನಮಗೆ ಪಂಚ ಜ್ಞಾನೇಂದ್ರಿಯಗಳು ಯಾವ್ದಿದೋ, ಕಣ್ಣು, ಮುಗು, ಕಿವಿ, ಈ ಹೆಸರುಗಳು ಪರಮಾತ್ಮನಿಗೆ ಇದೆ. ಏನ್ರಿ ಪರಮಾತ್ಮನಿಗೆ ಕಿವಿ ಅಂತ ಹೆಸರು ಹಾಗೆ ಅಂತ ಹೇಳಿದ್ರೆ, ನಮ್ಮ ಕಿವಿ ಒಳಗೆ ಇದ್ದು ನಮಗೆ ಕೇಳುವ ಶಕ್ತಿ ಕೊಡುವವನು ಪರಮಾತ್ಮ. ಈ ಕಿವಿ ಅನ್ನುವ ಹೆಸರು ಪರಮಾತ್ಮನಿಗೆ ಯಾಕೆ ಬಂತು ಅಂತ ಹೇಳಿದರೆ, ಕಿವಿಗೆ ಸ್ವತಃ ಕೇಳುವ ಶಕ್ತಿ ಇಲ್ಲ. ಯಾರ ಹತ್ರ ಕಿವಿ ಇರುತ್ತೆ? ನಮ್ಗೆ ನೋಡ್ಲಕ್ಕೆ ಅವನಿಗೆ ಕಿವಿ ಇರುತ್ತೆ, ಆದ್ರೆ ಅವನು ಕೇಳಿಸೋದಿಲ್ಲ. ಇನ್ನೊಬ್ಬನಿರ್ತಾನೆ, ಅವನಿಗೆ ನೋಡ್ಲ, ಅವನ ಕಣ್ಣು ಒಂದಿರುತ್ತೆ ಅವನ ಹತ್ರ, ಆದ್ರೆ ಕಣ್ಣು ಕಾಣಿಸುವುದಿಲ್ಲ ಅವನಿಗೆ. ಫಿಸಿಕಲ್ ಆಗಿ ಐ ಇರುತ್ತೆ, ದ ಐ ಇಸ್ ದ ಗೋಳಕ ಅಂತ ಕರಿತೀವಿ. ಆ ಫಿಸಿಕಲ್ ಐ ಇರುತ್ತೆ, ಆದ್ರೆ ನೋಡುವ ಶಕ್ತಿ ಇರೋದಿಲ್ಲ. ಕಿವಿ ಇರುತ್ತೆ, ಕೇಳುವ ಶಕ್ತಿ ಇರೋದಿಲ್ಲ. ಯಾವಾಗಾದ್ರೆ ಪರಮಾತ್ಮ ಕಿವಿ ಒಳಗೋ ಕಣ್ಣು ಒಳಗೋ ನಿಂತವನಾಗಿ ನಮಗೆ ಅದರ ಒಳಗಿರುವ ತತ್ವಾಭಿಮಾನಿ ದೇವತೆಗಳಿಗೆ ಶಕ್ತಿಯನ್ನು ಕೊಟ್ಟು ಅವರ ಮೂಲಕವಾಗಿ ನಮಗೆ ಆ ಇಂದ್ರಿಯಗಳನ್ನು ಉಪಯೋಗಿಸುವ ಶಕ್ತಿಯನ್ನು ಕೊಟ್ಟರೆ ನಮಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಇಲ್ಲದೇ ಇದ್ರೆ ಏನೂ ಆಗೋದಿಲ್ಲ. ಆ ಕಾರಣದಿಂದ ಪರಮಾತ್ಮನೇ ಆ ಪಂಚ ಇಂದ್ರಿಯಗಳು, ಅದೇ ವಿಧವಾಗಿ ಪಂಚ ಕರ್ಮೇಂದ್ರಿಯಗಳು, ಕಣ್ಣು, ಕಾಲು, ಕಿವಿ, ಕಾಲು, ಕೈ, ಇವೆದರ ಒಳಗೆ ಕೂಡ ತಾನೇ ನಿಂತು ನಮಗೆ ನಡೆಯುವ ಶಕ್ತಿ, ಕಾಲಿಂದ ನಡೆಯುವ ಶಕ್ತಿ, ಕೈಯಿಂದ ಮಾಡುವ ಶಕ್ತಿ ಇವೆಲ್ಲ ಕೂಡ ಪರಮಾತ್ಮನೇ ಕೊಡ್ತಾನೆ. ಈ ವಿಧವಾಗಿ ಎಲ್ಲ ಇಂದ್ರಿಯಗಳ ಹೆಸರುಗಳು ಪರಮಾತ್ಮನವೇ ಆಗಿದೆ. ಇಷ್ಟು ಹೆಸರುಗಳಂದ್ರೆ ಸಮಸ್ತ ವಸ್ತುಗಳ ಹೆಸರುಗಳು ಪರಮಾತ್ಮನೇ. ಯಾಕಂದ್ರೆ ಎಲ್ಲದರ ಒಳಗೆ ಅವನೇ ಒಳಗೆ ನಿಂತು ಮಾಡಿಸ್ತಾನೆ ಅನ್ನುವುದು. ಈ ವಿಧವಾಗಿ ಬುದ್ಧಿಯಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ ತತ್ತದಾಹ್ವಯದಿ, ಆಯಾ ಹೆಸರುಗಳಿಂದ ಪರಮಾತ್ಮ ಕರೆಯಲ್ಪಡುತ್ತಾನೆ. ಕರೆಸುತ ತತ್ತದಾಹ್ವಯದಿ ಭಾನು ಮಂಡಲಗಭ ಪ್ರದರ್ಶಕ. ಭಾನು ಅಂದ್ರೆ ಸೂರ್ಯ, ಭಾ ಅಂದ್ರೆ ಪ್ರಕಾಶ ಅಂತ ಅರ್ಥ. ಭಾನು ಅಂತ ಹೇಳಿದ್ರೆ ಸೂರ್ಯನಿಗೆ, ಪ್ರಕಾಶವಂತನಾದ ಸೂರ್ಯನಿಗೆ ಭಾನು ಅಂತ ಹೇಳುತ್ತೆ. ಆ ಭಾನುಮಂಡಲ, ಸೂರ್ಯಮಂಡಲ, ಗ ಅಂದ್ರೆ ಒಳಗಿರುವಂತಹ ಸೂರ್ಯಮಂಡಲ ಒಳಗೆ ಇರುವ ಪ್ರಕಾಶದ ಶಕ್ತಿ ಅಂದ್ರೆ ಸೂರ್ಯ ನಮಗೆ ಪ್ರಕಾಶವನ್ನು ಕೊಡ್ತಾನೆ. ಆದ್ರೆ ಆ ಸೂರ್ಯನಿಗೆ ಆ ಪ್ರಕಾಶ ಕೊಡುವ ಶಕ್ತಿ ಸ್ವತಂತ್ರದಿಂದ ಬಂದದ್ದಲ್ಲ. ಪರಮಾತ್ಮ ಸೂರ್ಯನ ಒಳಗೆ ನಿಂತು ಆ ಸೂರ್ಯನಿಗೆ ಇನ್ನ ಪ್ರಪಂಚಕ್ಕೆ ಪ್ರಕಾಶ ಕೊಡುವ ಶಕ್ತಿಯನ್ನು ಪ್ರದಾನ ಮಾಡ್ತಾನೆ. ಆ ಕಾರಣದಿಂದ ಪರಮಾತ್ಮನಿಗೆ ಸೂರ್ಯಮಂಡಲ ಮಧ್ಯವರ್ತಿ ಅಂತ ಕರಿತೀವಿ ನಾವು ಧ್ಯಾನ ಮಾಡುವಾಗ. ಸೂರ್ಯಮಂಡಲದ ಮಧ್ಯದಲ್ಲಿರುವವನವನೇ ಸೂರ್ಯಮಂಡಲಗ ಭ. ಆ ಸೂರ್ಯಮಂಡಲದಲ್ಲಿರುವ ಆ ಪ್ರಕಾಶವನ್ನು ಪ್ರದರ್ಶಕ, ಅದನ್ನು ತೋರಿಸಿಕೊಡ್ತಾನೆ. ಅಂದ್ರೆ ಪ್ರಪಂಚಕ್ಕೆ ಬೆಳಕು ಕಾಣಿಸುವಂತೆ ಮಾಡ್ತಾನೆ. ಅಂದ್ರೆ ಸೂರ್ಯನ ಒಳಗೆ ಇದ್ದು ಬೆಳಕು ಕೊಡ್ತಾನೆ, ನಮ್ಮ ಕಣ್ಣಿನ ಒಳಗಿದ್ದು ಆ ಬೆಳಕನ್ನು ರಿಕಗ್ನೈಸ್ ಮಾಡುವ ಶಕ್ತಿಯನ್ನು ಕೊಡ್ತಾನೆ. ಈ ವಿಧವಾಗಿ ಅವನು ಪ್ರದರ್ಶಕನಾಗಿದ್ದಾನೆ, ಅಂದ್ರೆ ತೋರಿಸುವಂತೆ ಮಾಡ್ತಾನೆ. ತಾನು ಎನಿಸಿ ವಶನಾಗುವ, ತಾನೆನಿಸಿ ಈ ವಿಧವಾಗಿ ಪರಮಾತ್ಮ ಕರೆಯಲ್ಪಟ್ಟವನಾಗಿ ವಶನಾಗುವನು. ವಶನಾಗುವನು ಅಂದ್ರೆ ಪರಮಾತ್ಮ ನಮ್ಮ ವಶವಾಗುವುದಂದ್ರೆ ಏನು? ನಮ್ಮನ್ನು ಅನುಗ್ರಹ ಮಾಡುವುದಂತೆ ಅರ್ಥ. ಪರಮಾತ್ಮ ನಮ್ಮ ವಶನ ಆಗ್ತಾನೆ ಅಂದ್ರೆ ನಮ್ಮ ಕಂಟ್ರೋಲ್ ನಲ್ಲಿ ಬಂದ್ಬಿಡ್ತಾನೆ ಅಂದ್ರೆ ಅರ್ಥ ಏನು? ನಮ್ಮ ಕಂಟ್ರೋಲ್ ನಾವೇ, ಪರಮಾತ್ಮನ ಕಂಟ್ರೋಲ್ ನಲ್ಲಿ ನಾವು ಯಾವಾಗಲೂ ಇರ್ತೀವಿ. ಪರಮಾತ್ಮ ಕಮಿಂಗ್ ಅಂಡರ್ ಅವರ್ ಕಂಟ್ರೋಲ್ ಅಂದ್ರೆ ಅರ್ಥಕ್ಕೆ ಇದಕ್ಕೆ ಪರಮಾತ್ಮ ಭಕ್ತ ವತ್ಸಲನಾಗಿದ್ದಾನೆ. ಅವನ ಕಾರುಣ್ಯ ಭಾವದಿಂದ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ನಮ್ಮನ್ನು ಬಂದು ಉದ್ಧಾರ ಮಾಡ್ತಾನನ್ನು ಆ ವಿಷಯ ಆ ಅರ್ಥದಿಂದ ಪರಮಾತ್ಮ ನಮ್ಮ ವಶನ ಆಗ್ತಾನೆ ಅಂತ ಹೇಳುವುದು ಅಷ್ಟೇ ಹೊರತು ಪರಮಾತ್ಮ ಯಾರ ವಶವೂ ಆಗುವುದಿಲ್ಲ. ಅವನೆಲ್ಲರಿಗೆ ಮೀರಿ ನಿಂತವನು. ನಮ್ಮ ವಶನ ಆಗ್ತಂದ್ರೆ ಭಕ್ತ ಪರವಶನು. ಭಕ್ತ ಪರವಶನ ಅಂದ್ರೆ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಅನುಗ್ರಹ ಮಾಡ್ತಾನೆ. ಈ ವಿಧವಾಗಿ ಪರಮಾತ್ಮ ತಾನೆನಿಸಿ ವಶನಾಗುವನು. ಅವನು ಎಂಥವನಂದ್ರೆ ಶುಕ ಶೌನಕಾದಿ ಮುನೀಂದ್ರ ಹೃದಯ ಆಕಾಶ ಗತ ಚಂದ್ರ. ಈ ಪರಮಾತ್ಮನ ವಿಶೇಷಣವನ್ನು ಒಂದು ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂಥವನು ಅಂತ ಹೇಳಿದರೆ ಅವನು ಸಕಲ ಸಜ್ಜನರ ಒಳಗೆ ಇದ್ದು ಅವರ ಹೃದಯ ಆಕಾಶದಲ್ಲಿ ಅವರಿಗೆ ಪ್ರಕಾಶವನ್ನು ಕೊಡ್ತಾನೆ. ಎಂತಹ ಸಜ್ಜನರು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶುಕ ಮಹರ್ಷಿ ವೇದವ್ಯಾಸರ ಪುತ್ರರಾಗಿ ಅವತಾರ ಮಾಡಿದಂತಹ ರುದ್ರಾಂಶರಾದ ಶುಕ ಮಹರ್ಷಿ, ಶವನಕಾದಿ ಆ ಶುಕ ಮಹರ್ಷಿಯದ್ರ ಪಾಠವನ್ನು ಕೇಳಿದಂತಹ ಶವನಕ ಮಹರ್ಷಿ ಮುಂತಾದಂತಹ ಮುನೀಂದ್ರರು ಮುನಿಶ್ರೇಷ್ಠರು ಯಾರಿದ್ದಾರೋ ಅವರ ಹೃದಯ ಆಕಾಶ ಗತ ಚಂದ್ರ. ಅವರ ಹೃದಯ ಆಕಾಶದಲ್ಲಿ ತಾನು ನಿಂತವನಾಗಿ ಆ ಚಂದ್ರ ಅಂದ್ರೆ ಚಂದ್ರ ಏನು ಮಾಡ್ತಾನೆ, ಬೆಳಕನ್ನು ಕೊಡ್ತಾನೆ. ಹೃದಯದಲ್ಲಿ ಇರುವ ಅಜ್ಞಾನವನ್ನುವ ಅಂಧಕಾರವನ್ನು ದೂರ ಮಾಡಿ ಅವರಿಗೆ ಅಜ್ಞಾನ ಬರದಂತೆ ಮಾಡಿ ಆ ಜ್ಞಾನಿಗಳ ಮನಸ್ಸಿನೊಳಗೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮ ನಿಂತರೆ ಏನಾಯಿತು, ಅಜ್ಞಾನವನ್ನುವುದು ಹೊರಟೋಗತ್ತೆ. ಈ ವಿಧವಾಗಿ ಚಂದ್ರನಂತೆ ಚಂದ್ರ ಬೆಳಕನ್ನು ಕೊಟ್ಟು ಚಂದ್ರನ ಜೊತೆಲಿ ಯಾಕೆ ಹೋಲಿಸಿದ್ದಾರೆ, ಸೂರ್ಯನ ಜೊತೆಲಿ ಒಂದೊಂದು ಸತಿ ಪರಮಾತ್ಮನನ್ನು ದೇ ಕಂಪೇರ್ ವಿತ್ ಸನ್ ಸಮ್ ಟೈಮ್ಸ್ ವಿತ್ ದ ಮೂನ್ ಏನು ಅಂತ ಹೇಳಿದ್ರೆ, ವೆನೆವರ್ ದೇ ಕಂಪೇರ್ ವಿತ್ ಸೂರ್ಯ, ಆ ಸೂರ್ಯನ ಜೊತೆಲಿ ಕಂಪೇರ್ ಮಾಡಿದಾಗ ಆ ಪ್ರಕಾಶದಿಂದ ಸ್ಟ್ರಾಂಗ್ ಲೈಟ್ ಎಕ್ಸ್ಪೆಲಿಂಗ್ ದ ಡಾರ್ಕ್ನೆಸ್, ಮತ್ತೆ ಅದೇ ಚೆನ್ನಾಗಿರುತ್ತೆ. ಮತ್ತೆ ಚಂದ್ರನ ಜೊತೆಲಿ ಯಾಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಸೂರ್ಯ ಮಿಡ್ ಡೇ ನಲ್ಲಿ ಮೇಳೆದ್ದು ನಮಗೆ ಬಿಸಿಯನ್ನು ಬಹಳ ತಾಪವನ್ನು ಕೊಡ್ತಾನೆ, ಚಂದ್ರ ಬಹಳ ತಂಪು. ಈ ಕಾರಣದ ಪರಮಾತ್ಮನ ತಂಪು ಗುಣಕ್ಕೆ ಪ್ರಕಾಶವನ್ನು ಕೊಡ್ತಾ ತಂಪು ಗುಣ ಆ ಕೂಲ್ನೆಸ್ ಎಫೆಕ್ಟ್ ಕೂಡ ಕೊಡ್ತಾನೆ ಅನ್ನೋದನ್ನು ತೋರಿಸುವುದಕ್ಕಾಗಿ ಚಂದ್ರನ ಜೊತೆಲಿ ಹೋಲಿಸ್ತಾರೆ. ಚಂದ್ರ ಅಂತ ಹೇಳಿದ್ರೆ ಪರಮಾತ್ಮ ಹಿ ಸೋ ಕೈಂಡ್ ಅಂಡ್ ಕನ್ಸಿಡರೇಟ್ ಅಂಡ್ ಆಲ್ಸೋ ಹಿ ರಿಮೂವ್ಸ್ ದ ಡಾರ್ಕ್ನೆಸ್, ಅಜ್ಞಾನವನ್ನು ದೂರ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮಗೆ ಬಹಳ ಸ್ನೇಹಪಾತ್ರನಾಗಿರ್ತಾನೆ. ಆಹ್ಲಾದಕರ, ಚಂದ್ರನ ಲಕ್ಷಣ ಏನು, ಆಹ್ಲಾದಕರ. ಹಿ ಈಸ್ ಪ್ಲೀಸಿಂಗ್ ಟು ದ ಮೈಂಡ್. ಈ ವಿಧವಾಗಿ ಪರಮಾತ್ಮ ನಮಗೆ ಕೂಡ ಆಹ್ಲಾದವನ್ನು ಉಂಟು ಮಾಡ್ತಾನಾದ ಕಾರಣದಿಂದ ಚಂದ್ರನ ಜೊತೆಲಿ ಹೋಲಿಸಿದ್ದಾರೆ. ಜ್ಞಾನಿಗಳ ಹೃದಯ ಆಕಾಶದಲ್ಲಿ ಇರುವ ಚಂದ್ರನಂತೆ ಪರಮಾತ್ಮ ಇದ್ದಾನೆ. ಅವನು ಆಕಾಶದಲ್ಲಿ ನೆಲೆಸಿದ್ದಾನೆ, ಎಲ್ಲರೂ ಹೃದಯದಲ್ಲಿ ಇದ್ದಾನೆ ಆ ಪರಮಾತ್ಮ. ಆದರೆ ಆ ಪರಮಾತ್ಮ ಇದ್ದಾನನ್ನುವ ತಿಳುವಳಿಕೆ ಇದ್ದವರಿಗೆ ಮಾತ್ರ ಆ ಕತ್ತಲು ದೂರ ಆಗುತ್ತೆ. ಆ ತಿಳುವಳಿಕೆ ಇಲ್ಲದೇ ಇದ್ರೆ ಆ ಒಳಗಿರುವ ಕತ್ತಲು ಹಾಗೆ ಇರುತ್ತೆ. ಸೊ ಹೃದಯಗತವಾದ ಆ ಅಂಧಕಾರವನ್ನು ದೂರ ಮಾಡಬೇಕಂತ ಹೇಳಿದ್ರೆ ಆ ಹೃದಯಗತನಾದ ಪರಮಾತ್ಮನ ಧ್ಯಾನವನ್ನು ಮಾಡಿ ಅವನ ಅಲ್ಲಿದ್ದಾನನ್ನುವ ತಿಳುವಳಿಕೆಯಿಂದ ನಾವು ಪರಮಾತ್ಮನ ಉಪಾಸನೆ ಮಾಡಿದರೆ ನಮಗಿರುವ ಅಜ್ಞಾನವೆನ್ನುವ ಕತ್ತಲು ದೂರ ಆಗುತ್ತೆ ಅನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ವಿಧವಾಗಿ ಪರಮಾತ್ಮ ಇದ್ದಾನೆ ಅಂತೇಳಿ ಜ್ಞಾನ ಜ್ಞೇಯ ಜ್ಞಾತೃವೆಂಬ ಅಭಿದಾನದಿಂದ ಬುದ್ಧ್ಯಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ ತತ್ತಾಹ್ವಯದಿ ಭಾನುಮಂಡಲಗಭ ಪ್ರದರ್ಶಕ. ಭಾನುಮಂಡಲಗ ಗತವಾದ ಭ ಅಂದ್ರೆ ಪ್ರಕಾಶ. ಭಾನುಮಂಡಲಗಭ ಪ್ರದರ್ಶಕತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶ ಗತ ಚಂದ್ರ ಅಂತೇಳಿ ಪರಮಾತ್ಮನ ಸ್ತೋತ್ರವನ್ನು ಇಲ್ಲಿ 21ನೇ ಪದ್ಯದಲ್ಲಿ ಮಾಡಿದ್ದಾರೆ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ 22ನೇ ಪದ್ಯ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ಯೈವ ಬುದ್ಧ್ಯಾತ್ಮನಾವ ಅನಸ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಣೆಯಾಗಿ ಶ್ರೀಕೃಷ್ಣಾರ್ಪಣಮಸ್ತು.